ஹரி ஓம் ஸ்ரீ குருப்போ நம. அப்ரமம் மங்கரயிதம் அதிடம் விமலம் சதா ஆனந்ததீர்த்தமத்லம் பதே தாபத்ரயாபஹம் மித்யா சித்தாந்த துத்வாந்த வித்வம்சன விசக்ஷணா ஜெயதீர்த்தாக்கியதர நிர்பாசதாம் நோ ஹிருதம்பரே அர்த்திகல்பித கல்போயம் பிரத்யத்யகேசரி வியாசதீர்த்த குருர்பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகா கரானஹம் வாதிராஜ குருன் வந்தியே ஹெக்ரீபதாஸ்ரயான் பூஜ்ய ராகவேந்திராய சத்யதர்மரதாய ச பததாங்கபருஷாய நமதாம் காமதேனவே துர்வாதி துவாந்த்ரவியே வைஷ்ணவேந்தீவரேந்தவே ஸ்ரீ ராகவேந்திர குருவே நமச்சிந்தையாளவே ஆபாதமௌழி பர்யந்தம் குருணாம் ஆக்தியம் ஸ்மரே தின விக்னாஹ பிரணஷ்யந்தி சித்திந்த மனோரதாஹ ஹரிஹி ஓம் ஸ்ரீ குருப்போ நமஹ. ನಾವು ಹರಿಕಥಾಮೃತ ಸಾರದಲ್ಲಿ ಒಂಬತ್ತನೇ ಸಂಧಿ ಮಾಡ್ತಾ ಇದ್ದೀವಿ. ಇದು ಉದಾತ್ತಾನುದಾತ್ತ ಸಂಧಿ ಅಂತಲೂ ಕರೀತಾರೆ. ಇದಕ್ಕೆ ಜೀವ ಪ್ರಕರಣ ಸಂಧಿ ಅಂತ ಒಂದು ಹೆಸರಿದೆ. ವರ್ಣ ಪ್ರಕ್ರಿಯಾ ಸಂಧಿ ಅಂತಲೂ ಕರೀತಾರೆ. ಸೊ ನಾವು ಇದಕ್ಕೆ ಯಾಕೆ ಈ ಮಾತೃಕಾ ಸಂಧಿ ಆದ ಮೇಲೆ ಮಾಡಿದಂತಹ ಈ ಸಂಧಿಯಲ್ಲಿ ವರ್ಣ ಪ್ರಕ್ರಿಯಾ ಅಂದ್ರೆ ಪರಮಾತ್ಮನ ಎಲ್ಲ ಅಕ್ಷರಗಳಲ್ಲಿ ಪ್ರತಿಪಾದ್ಯನಾಗಿದ್ದಾನೆ ಪರಮಾತ್ಮ ಅಂತ ಹೇಳಿದ ಮೇಲೆ ಆ ಅಕ್ಷರಗಳಲ್ಲಿ ಮಾತ್ರವೇ ಅಲ್ಲದೆ ಆ ಅಕ್ಷರಕ್ಕೆ ಇರುವಂತಹ ಬೇರೆ ಬೇರೆ ವಿಧವಾದ ಉದಾತ್ತ ಅನುದಾತ್ತಾದಿಗಳಲ್ಲಿಯೂ ಕೂಡ ದೀರ್ಘ ಹ್ರಸ್ವ ಇತ್ಯಾದಿಗಳಲ್ಲಿಯೂ ಸ್ವರಗಳಲ್ಲಿಯೂ ಎಲ್ಲದರಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ಇದನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು, ಈ ಜೀವನ ಒಂದು ಜೀವದ ವಿಷಯ ಬರತೆಗೋಸ್ಕರ ಜೀವ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಜೀವ ಮಾಡಬೇಕಾಗಿದ್ದ ಸಾಧನೆ ಮಾಡಬೇಕಾಗಿದ್ದ ಬಗೆಯನ್ನು ಹೇಳುತ್ತೆ. ಅಷ್ಟೇ ಅಲ್ಲದೆ ವರ್ಣ ಪ್ರಕ್ರಿಯೆಗಳನ್ನು ವರ್ಣದ ವಿವಿಧವಾದ ವಿಶೇಷಗಳನ್ನು ಹೇಳುತ್ತೆಗೋಸ್ಕರ ವರ್ಣ ಪ್ರಕ್ರಿಯೆ ಅಂತೇಳಿ, ಉದಾತ್ತ ಅನುದಾತ್ತಾದಿಗಳನ್ನು ಮುಂತಾದವುಗಳನ್ನು ಹೇಳುತ್ತೆಗೋಸ್ಕರ ಉದಾತ್ತ ಅನುದಾತ್ತ ಸಂಧಿ ಅಂತೇಳಿ ಮೂರು ವಿಧವಾದ ಹೆಸರಿನಲ್ಲಿ ಕರೀತಾರೆ. ಇದರಲ್ಲಿ ನಾವು ಎರಡನೇ ಪದ್ಯ ನೋಡಿದ್ದೀವಿ, ಅದಾದ್ಮೇಲೆ ಮೂರನೇ ಪದ್ಯವನ್ನು ಕೂಡ ಓದಿದ್ದೀವಿ. ಮೂರನೇ ಪದ್ಯದಲ್ಲಿ ತ್ರಿದಶ ಏಕಾತ್ಮಕ ನೆನೆಸಿ ಭೂ ಉದಕ ಶಿಖಿಯೊಳು ಹತ್ತು ಕರ್ಣದಿ ಅಧಿಪರೆನಿಸುವ ಮುಖ್ಯ ಪ್ರಾಣ ಮುಖ್ಯಾದಿತ್ಯರುಳು ನೆಲೆಸಿ ವಿದಿತನಾಗಿದ್ದು ಅನವರತ ನಿರವಧಿಕ ಮಹಿಮನು ಸಕಲ ವಿಷಯವ ನಿಧನ ನಾಮಕ ಸಂಕರ್ಷಣ ಆಹ್ವಾನ ಸ್ವೀಕರಿಪ ಅದನ್ನು ನೋಡಿದ್ದೀವಿ. ಸಂಕ್ಷೇಪವಾಗಿ ಅದನ್ನು ನೋಡಿಬಿಟ್ಟು ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಏನಂದ್ರೆ ಇಲ್ಲಿ ತ್ರಿದಶ ಅಂತ ಹೇಳಿದರ ಮೂಲಕವಾಗಿ ತ್ರಿದಶ ಅಂದ್ರೆ ಹದಿಮೂರು ಅಂತ ಒಂದರ್ಥ. ತ್ರಿದಶ ಅಂದ್ರೆ ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಲ್ಲಿ ಮೂರು ಅವಸ್ಥೆಗಳಲ್ಲಿಯೂ ಅಂತ ಅರ್ಥ. ತ್ರಿದಶ ಅಂದ್ರೆ ಮೂರು ದಶಗಳು ಅಂದ್ರೆ ನಮಗೆ ಬಾಲ್ಯ ಕೌಮಾರ ಯೌವನ ಈ ಮೂರು ದಶಗಳು ಮಾತ್ರ ಉಳ್ಳವರು, ವೃದ್ಧಾಪ್ಯ ಜರ ಮುದಕತನ ಇಲ್ಲದೇ ಇರುವಂತಹ ದೇವತೆಗಳಿಗೆ ತ್ರಿದಶರು ಮೂರು ದಶ ಉಳ್ಳವರು ಅಂತ ಹೇಳಿ ಅವ್ರಿಗೆ ಕರಿತೀವಿ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಹದಿಮೂರು ಪ್ಲಸ್ ಏಕಾತ್ಮಕ ಪರಮಾತ್ಮ ಒಂದು ರೂಪ ಹದಿನಾಲ್ಕು ಮತ್ತು ಹತ್ತು ಕರಣಗಳು ಅದರ ಒಳಗಿರುವ ಪರಮಾತ್ಮ ರೂಪಗಳು ಇದು ಈ ಇಪ್ಪತ್ನಾಲ್ಕಾಗುತ್ತೆ. ಈ ಇಪ್ಪತ್ನಾಲ್ಕು ತತ್ವಗಳಲ್ಲಿಯೂ ಕೂಡ ಅದರ ಅಭಿಮಾನಿ ದೇವತೆಗಳ ಅಂತರ್ಗತನಾಗಿರುವ ಪರಮಾತ್ಮನ ರೂಪಗಳು ಅಂದ್ರೆ ಚತುರ್ವಿಂಶತಿ ಪರಮಾತ್ಮನ ರೂಪಗಳನ್ನು ಇಪ್ಪತ್ನಾಲ್ಕು ಪರಮಾತ್ಮನ ರೂಪಗಳನ್ನು ನೆನೆದು ಅದನ್ನು ನಾವು ಹೇಗೆ ಅಂದ್ರೆ ಅದಕ್ಕೆ ಅಧಿಪರೆನಿಸುವ ಅಂದ್ರೆ ಈ ಇಷ್ಟು ಇಪ್ಪತ್ನಾಲ್ಕು ತತ್ವಗಳಿಗೆ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಆ ಅಭಿಮಾನಿ ದೇವತೆಗಳಿಗೇನು ಮೇಲೆ ಅಧಿಕ ಅಧಿಪರಾಗಿ ಅಂದ್ರೆ ಅವರಿಗೆ ಅಧಿಪತಿರಾಗಿ ಅವರಿಗೆ ಪಾಲಕರಾಗಿರುವಂತಹ ಮುಖ್ಯ ಪ್ರಾಣಾದಿ ಮುಖ್ಯ ದೇವತೆಗಳವರು ಅಂದ್ರೆ ಇವರು ದೇವತೆಗಳಿಗೆ ದೇವತೆಗಳಾದಂತಹ ಅವರು ಅವರ ಒಳಗೆ ಪರಮಾತ್ಮ ಇದ್ದಾನೆ. ಅಂದ್ರೆ ಇಲ್ಲಿ ನೋಡ್ರಿ ಇಷ್ಟು ಇಪ್ಪತ್ನಾಲ್ಕು ತತ್ವಗಳು ಆ ತತ್ವಗಳ ಒಳಗೆ ಅಭಿಮಾನಿ ದೇವತೆಗಳು ಅವರನ್ನು ನಿಯಮನ ಮಾಡುವಂತಹ ಮುಖ್ಯ ಪ್ರಾಣಾದಿ ದೇವತೆಗಳು ಅವರ ಒಳಗೆ ಅಂತರ್ಗತನಾಗಿರುವ ಪರಮಾತ್ಮನ ರೂಪಗಳು ಈ ವಿಧವಾಗಿ ಇರುವ ಪರಮಾತ್ಮನ ರೂಪವನ್ನು ನಾವು ಹೇಗೆ ತಿಳ್ಕೊಳ್ಳೋ? ನಮ್ ಯಾರಾದರೂ ತಿಳ್ಕೊಳ್ತಾರಾ ಇವನು ಈ ವಿಧವಾಗಿರುವ ಪರಮಾತ್ಮ ರೂಪಗಳನ್ನು? ಸಾಮಾನ್ಯ ಮಾನವರು ತಿಳಿಯಲಾರರು ಮತ್ತೆ ಬೇರೆ ಯಾರು ತಿಳಿತಾರೆ ಅಂತ ಹೇಳಿದ್ರೆ ಅವರವರ ಯೋಗ್ಯತೆ ಅನುಸಾರ ದೇವತೆಗಳು ತಿಳಿತಾರೆ. ಸೊ ಪರಮಾತ್ಮ ವಿದಿತನಾಗಿದ್ದಾನೆ, ಭಕ್ತರು ಕೂಡ ಅವರವರ ಯೋಗ್ಯತಾನುಸಾರ ಅವರು ತಿಳಿತಾರೆ. ಪರಮಾತ್ಮನ ರೂಪಗಳು ತಿಳಿಯುವುದು ಕಷ್ಟ, ಆದರೆ ಅವನಿದ್ದಾನೆ ಅಂತ ಮೊದಲು ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಹೋಗಿ ಅಲ್ಲಿರುವ ಪರಮಾತ್ಮ ರೂಪಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದರೆ ಅವನು ಅನುಗ್ರಹ ಮಾಡಿದಾಗ ಅಲ್ಲಿರುವ ಪರಮಾತ್ಮ ರೂಪಗಳನ್ನು ನಾವು ಚಿಂತನೆ ಮಾಡಲಿಕ್ಕೆ ನಮಗೆ ಶಕ್ತಿ ಸಿಗುತ್ತೆ. ಅದಕ್ಕೆ ಪರಮಾತ್ಮ ವಿದಿತನಾಗಿದ್ದಾನೆ. ವಿದಿತನಾಗಿದ್ದಾನೆ ಅಂದ್ರೆ ತಿಳಿಯಲ್ಪಡುತ್ತಾ ಇದ್ದಾನೆ, ವಿದಿತನಾಗಿ ಇದ್ದು ಅನವರತ ಎಲ್ಲ ಕಾಲದಲ್ಲಿಯೂ ಕೂಡ ನಿರವಧಿಕ ಮಹಿಮನು ಅತ್ಯಂತ ಮಹಿಮಾ ಉಪೇತನಾದ ಆ ಪರಮಾತ್ಮನು ಸಕಲ ವಿಷಯವನ್ನು ಸಮಸ್ತ ವಿಷಯಗಳನ್ನು ನಿಧನ ನಾಮಕ ನಿಧನಾಂತ ಹೆಸರಿಡುವಂತಹ ಸಂಕರ್ಷಣ ಆಹ್ವಯನ ಸ್ವೀಕರಿಪ ಸಂಕರ್ಷಣ ನಾಮಕ ಪರಮಾತ್ಮನು ಸ್ವೀಕಾರ ಮಾಡ್ತಾನೆ ಸಮಸ್ತ ವಿಷಯಗಳನ್ನು ಸ್ವೀಕಾರ ಮಾಡ್ತಾನೆ. ವಿಷಯಗಳನ್ನು ಸ್ವೀಕಾರ ಮಾಡುವುದು ಏನು? ವಾಟ್ ಡಸ್ ಇಟ್ ಮೀನ್ ಬೈ ಆಕ್ಸೆಪ್ಟಿಂಗ್ ದಿ ವಿಷಯಾಸ್ ಅಂತ ಹೇಳಿದರೆ ಪರಮಾತ್ಮ ವಿಷಯಗಳನ್ನು ಸ್ವೀಕಾರ ಮಾಡೋದ್ರೆ ಅಂದ್ರೆ ಈಗ ವಿಷಯಗಳನ್ನು ಈಗ ಒಂದು ಪಾಯಸ ಕೊಟ್ಟರೆ ಪಾಯಸ ಸ್ವೀಕಾರ, ನೈವೇದ್ಯ ಕೊಟ್ಟರೆ ನೈವೇದ್ಯ ಸ್ವೀಕಾರ ಮಾಡ್ತಾನೆ ಅಂತ ಹೇಳಬಹುದು. ವಿಷಯಗಳನ್ನು ಸ್ವೀಕಾರ ಮಾಡುವುದು ಅಂದ್ರೆ ಏನು ಅಂತ ಹೇಳಿದರೆ ಪರಮಾತ್ಮ ಆ ವಿಷಯಗಳಲ್ಲಿ ಇರುವ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡ್ತಾನೆ. ಅಂದ್ರೆ ಏನು, ತನ್ನ ಪರಮಾತ್ಮನ ಅಂತಾನಂತ ರೂಪಗಳು ನಿರಂತರವೂ ಕೂಡ ಸಂಶ್ಲೇಷಣ ವಿಶ್ಲೇಷಣ ಅಂತ ಪ್ರಯೋಗ ಮಾಡ್ತೀವಿ. ಸಂಶ್ಲೇಷಣ ವಿಶ್ಲೇಷಣ ಅಂದ್ರೆ ಅವನ ರೂಪಗಳು ಹೊರಗೆ ಬರ್ತಾ ಇರುತ್ತೆ, ಒಳಗೆ ಹೋಗ್ತಾ ಇರುತ್ತೆ, ತನ್ನ ರೂಪಗಳು ತನ್ನಲ್ಲೇ ಸೇರ್ತಾ ಇರುತ್ತೆ. ಪರಮಾತ್ಮ ರೂಪಗಳು ನಿತ್ಯವೂ ಇಟ್ ವಿಲ್ ಬಿ ಜಸ್ಟ್ ಲೈಕ್ ಯು ನೋ ಡೂಯಿಂಗ್ ಅತ್ಯಧಿಕವಾದ ಮಹಿಮೋಪೇತವಾದಂತಹ ಕಾರ್ಯಗಳನ್ನು ಪರಮಾತ್ಮ ಮಾಡ್ತಾ ಇರ್ತಾನೆ. ಅವನ್ನು ನೋಡ್ತಾ ದೇವತೆಗಳು ದಿಗ್ಭ್ರಮರಾಗಿ ಆ ಪರಮಾತ್ಮನ ಮಾಡುವ ವಿಶೇಷ ಕಾರ್ಯಗಳನ್ನು ನೋಡ್ತಾ ಇರ್ತಾರೆ. ಸೊ ಆ ವಿಧವಾಗಿ ತನ್ನ ವಿಷಯಗಳನ್ನು ತಾನು ಸ್ವೀಕಾರ ಮಾಡುವುದಂದ್ರೆ ತನ್ನ ಸ್ವಾಖ್ಯ ವಿಷಯಗಳನ್ನಂತೆ ತನ್ನದೇ ಆದ ರೂಪಗಳನ್ನು ತಾನು ಅದರಲ್ಲಿರುವ ಸಾರ ರೂಪಗಳನ್ನು ತಾನು ಸ್ವೀಕಾರ ಮಾಡ್ತಾನೆ ಅನ್ನೋದು ಇಲ್ಲಿ ಹೇಳುವಂತಹ ಅಂಶ. ಅಂದ್ರೆ ಸ್ವಾಖ್ಯ ತನ್ನದೇ ಹೆಸರು, ತನ್ನದೇ ರೂಪಗಳು, ತನ್ನದೇ ಸಾರ ರೂಪಗಳನ್ನು ತಾನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅನ್ನೋದು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ವಿಧವಾಗಿ ಇರುವ ಪರಮಾತ್ಮ ರೂಪಗಳನ್ನು ನಾವು ಏನು ಮಾಡಬೇಕು, ಹೇಗೆ ತಿಳ್ಕೋಬೇಕಂತ ಹೇಳಿದ್ರೆ ಏನು ಉಪಾಸನೆ ಮಾಡಬೇಕು, ಹೇಗೆ ಅನುಸಂಧಾನ ಮಾಡಬೇಕು, ಹೇಗೆ ನಾವು ತಿಳ್ಕೊಂಡು ಏನು ಮಾಡಬೇಕು ಅಂತ ಹೇಳುವುದನ್ನು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ದೈಹಿಕ ದೈಶಿಕ ಕಾಲಿಕತ್ರಯ ಗಹನ ಕರ್ಮಗಳುಂಟು ಇದರೊಳು ವಿಹಿತ ಕರ್ಮಗಳರಿತು ನಿಷ್ಕಾಮಕನು ನೀನಾಗಿ ಬೃಹತಿ ನಾಮಕ ಭಾರತೀಶನ ಮಹಿತ ರೂಪವ ನೆನೆದು ಮನದಲ್ಲಿ ಅಹರಹ ಭಗವಂತ ಗರ್ಪಿಸು ಪರಮ ಭಕುತಿಯಲಿ ಅಂತ ಹೇಳಿ. ಇಲ್ಲಿ ದೈಹಿಕ, ದೈಹಿಕ ಅಂದ್ರೆ ದೈಹಿಕ ಅಂತ ಅರ್ಥ. ಸೊ ದೈಹಿಕ ಅಂತ ಪ್ರಯೋಗ ಮಾಡಿದ್ದಾರೆ, ದೈಹಿಕ ಅಂತ ಪ್ರಯೋಗ ಮಾಡಿದ್ದಾರಲ್ವಾ ಅಂದ್ರೆ ದೈಹಿಕ ಇಸ್ ಎ ವೇರಿಯೇಷನ್ ಫಾರ್ಮ್ ಫಾರ್ ದೈಹಿಕ. ದೈಹಿಕ ಅಂತ ಹೇಳಿದ್ರೆ ಛಂದಸ್ಸಿಗಾಗಿ, ದೈಹಿಕ ಅಂದ್ರೆ ನಾಲ್ಕು ಮಾತ್ರಗಳ, ಫೋರ್ ಸಿಲಬಿಕ್ ಇನ್ಸ್ಟೆನ್ಸ್ ಆಗುತ್ತೆ, ಅದಕ್ಕೆ ದೈಹಿಕ ಅಂದ್ರೆ ಮೂರು, ಒಂದು ಛಂದಸ್ಸುಗೋಸ್ಕರ ಮಾಡಿದ್ದಾರೆ. ಎರಡನೇದು ಈ ಶಬ್ದವು ಕೂಡ ಇದೆ, ದೇಹ ಅಂದ್ರೆ ಅವ್ರ ಬಾಡಿಸ್ ಕಾಲ್ಡ್ ದೇಹ, ಯಾಕೆಂದ್ರೆ ದಹ್ಯತೆ ಐತಿ ದೇಹ ಅಂತೇಳಿ ಇದನ್ನು ಕೊನೆಗೆ ಸುಟ್ಟು ಹಾಕ್ತೀವಿ, ಅದಕ್ಕೆ ಇದಕ್ಕೆ ದೇಹ ಅಂತ ಕರೀತಾರೆ. ಸೊ ಅದನ್ನು ತಿಳಿಸುವುದಕ್ಕಾಗಿ ಇನ್ನು ಸ್ಪಷ್ಟವಾಗಿ ಅರ್ಥ ಬರಬೇಕಂತೇಳಿ ದೈಹಿಕ ಅಂದ್ರೆ ಈ ದಹನ ಮಾಡಲ್ಪಡುವಂತಹ ಈ ದೇಹ. ಆದ್ರೆ ಈ ದೇಹ ಹೇಗೂ ಸುಟ್ಟಾಕ್ತಾರಲ್ವಾ, ಇದಕ್ಕೆ ಬೆಲೆನೇ ಇಲ್ಲ ಅಂದ್ರೆ ಇಲ್ಲ, ಇದಕ್ಕೆ ಬಹಳ ಬೆಲೆ ಇದೆ. ಯಾಕೆ ಅಂದ್ರೆ ಇದು ಸಾಧನ ಶರೀರವಿದ್ದು ನಮಗೆ ಸಾಧನಕ್ಕೆ ಈ ಶರೀರ ಬೇಕೇ ಬೇಕು. ಅದಕ್ಕೆ ದೇಹ ಸಂಬಂಧವಾದಂತಹ ದೈಹಿಕ ಅಂದ್ರೆ ದೈಹಿಕ ದೇಹ ಸಂಬಂಧವಾದಂತಹ, ದೈಶಿಕ ಅಂದ್ರೆ ದೇಶ ಸಂಬಂಧವಾದಂತಹ, ಕಾಲಿಕ ಅಂದ್ರೆ ಕಾಲ ಸಂಬಂಧವಾದಂತಹ, ತ್ರಯ ಮೂರು ವಿಧವಾದಂತಹ ಗಹನ ಕರ್ಮಗಳುಂಟು. ಗಹನ ಅಂದ್ರೆ ಕೊನೆಯಿಲ್ಲದ, ಅಂತ್ಯವಿಲ್ಲದ ಅನಂತಾನಂತ ಕರ್ಮಗಳು, ಎಷ್ಟೋ ನಮಗೆ ಮಾಡಬೇಕಾದ ಪ್ರಿಸ್ಕ್ರೈಬ್ಡ್ ಅಂತೀವಿ ಹೇಳ್ತೇವೆ, ಪ್ರಿಸ್ಕ್ರೈಬ್ಡ್ ಡ್ಯೂಟೀಸ್ ಅವು ಗಹನವಾಗಿ ಅಂದ್ರೆ ಬಹಳ ಡೀಪ್ ಅಂಡ್ ಕೌಂಟ್ಲೆಸ್ ಅನೇಕ ಕರ್ಮಗಳು ಉಂಟು. ಇದರಳು ಈ ಕರ್ಮಗಳ ಒಳಗೆ ವಿಹಿತ ಕರ್ಮಗಳನ್ನು, ವಿಹಿತ ಹಿತ ಅಂದ್ರೆ ಹಿತವಾದದ್ದು ಒಳ್ಳೆಯದು, ವಿಹಿತ ಅಂದ್ರೆ ವಿಶೇಷವಾಗಿ ಹಿತವಾದದ್ದು ಅಂದ್ರೆ ನಮಗೆ ಮಾಡಲಿಕ್ಕೆ ಯೋಗ್ಯವಾದ ಕರ್ಮಗಳನ್ನು ಅರಿತು ತಿಳ್ಕೊಂಡು, ಅಂದ್ರೆ ನಾವು ಇಷ್ಟು ಕರ್ಮಗಳನ್ನು ಇದರಲ್ಲಿ ಪ್ರಿಸ್ಕ್ರೈಬ್ ಡ್ಯೂಟೀಸ್, ದೇರ್ ಆರ್ ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಪ್ರಿಸ್ಕ್ರೈಬ್ ಡ್ಯೂಟೀಸ್, ನಮ್ಮ ನಮ್ಮ ಯೋಗ್ಯತಾನುಸಾರ ನಮಗೆ ಕೈಲಾದಷ್ಟು ನಮ್ಮ ಶಕ್ತಿ ಅನುಸಾರವಾಗಿ ವಿಹಿತ ಕರ್ಮಗಳನ್ನು, ನಮಗೆ ಮಾಡಲಿಕ್ಕೆ ಯೋಗ್ಯವಾದ ಕರ್ಮಗಳನ್ನು ಅರಿತು ತಿಳಿಕೊಂಡು ನಿಷ್ಕಾಮಕನು ನೀನಾಗಿ, ಕಾಮಕ ಇಲ್ಲದೆ, ಕಾಮಕ ಅಂದ್ರೆ ಏನು, ಕರ್ಮ ಫಲ ಅಪೇಕ್ಷವಿಲ್ಲದೆ, ಅಂದ್ರೆ ಕರ್ಮವನ್ನು ನಾವು ಹೇಳ್ತೇವಲ್ಲ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ನಾವು ನಿಷ್ಕಾಮಕರಾಗಿ ಕರ್ಮ ಫಲಾಪೇಕ್ಷ ರಹಿತರಾಗಿ ನಾವು ಕರ್ಮಗಳನ್ನು ಮಾಡಬೇಕು. ಹೇಗೆ ಅಂದ್ರೆ ಬೃಹತಿ ನಾಮಕ ಭಾರತೀಶನ ಮಹಿತ ರೂಪವ ನೆನೆದು ಮನದಲ್ಲಿ. ಬೃಹತಿ ಅಂತ ಕರೆಯಲ್ಪಡುವಂತಹ ಆ ಭಾರತೀಪತಿ, ಭಾರತೀಶನ, ಭಾರತೀಪತಿಯಾದ ಅಂದ್ರೆ ಭಾರತೀಶನ ಮಹಿತ ರೂಪವನ್ನು ನೆನೆದು, ಅಂದ್ರೆ ಏನು, ಭಾರತೀಪತಿ ಯಾರು, ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣದೇವರ ಅಂತರ್ಗತನಾಗಿ ಇರುವಂತಹ ಮಹಿತ ರೂಪವ, ಮಹಾ ಮಹಿಮ. ಮಹಿತ ರೂಪ ಅಂದ್ರೆ ಒಂದರ್ಥ ಮಹಿಮೋಪೇತವಾದಂತಹ ಅತ್ಯಂತ ಮಹಿಮವುಳ್ಳ ಪರಮಾತ್ಮನ ರೂಪ ಅಂತ ಒಂದರ್ಥ. ಇನ್ನೊಂದು ಮಹಿತ ರೂಪ ಅಂದ್ರೆ ಮಾ ಅಂದ್ರೆ ಲಕ್ಷ್ಮೀದೇವಿ, ಹಿತ ಅಂದ್ರೆ ಹಿತವಾದದ್ದು, ಲಕ್ಷ್ಮಿಗೆ ಹಿತವಾದ ರೂಪ ಮಹಿತ ರೂಪ ಅಂದ್ರೆ ಲಕ್ಷ್ಮಿಗೆ ಪ್ರೀತಿ, ರಮಾದೇವಿಗೆ ಪ್ರೀತಿಕರವಾದಂತಹ ಪರಮಾತ್ಮನ ರೂಪವನ್ನು ನೆನೆದು ನಾವು ತದಾಕಾರ ತನ್ನಾಮ ತದ್ರೂಪವನ್ನು ನಾವು ನೆನೆದುಕೊಂಡು ಕ್ಷಣ ಕ್ಷಣವೂ ನೆನೆಸಿಕೊಂಡು ಮನಸ್ಸಿನಲ್ಲಿ, ಮನದಲ್ಲಿ, ನಮ್ಮ ಮನಸ್ಸಿನಲ್ಲಿ ನೆನೆಸ್ತಾ ಇರಬೇಕು ಪರಮಾತ್ಮ ರೂಪಗಳನ್ನು. ಅಹರಹ ಅಹಹ ಅಹರಹ ಅಂದ್ರೆ ದಿನ ದಿನವೂ ಅಂದ್ರೆ ಸರ್ವಕಾಲದಲ್ಲಿ, ಆಲ್ವೇಸ್ ಅಂತ ಅರ್ಥ. ಅಹರಹ ಅಂದ್ರೆ ಅಹಹ ಅಂದ್ರೆ ಬೆಳಿಗ್ಗೆ ಇಲ್ಲ ದಿನ, ದಿನ ದಿನವೂ ಅಂದ್ರೆ ಪ್ರತಿದಿನವೂ ಎಲ್ಲ ಕಾಲದಲ್ಲಿಯೂ ಕೂಡ ಭಗವಂತನಿಗೆ ಅರ್ಪಿಸು, ಭಗವಂತನಿಗೆ ಅರ್ಪಣೆ ಮಾಡು ಪರಮ ಭಕ್ತಿಯಲ್ಲಿ, ಅತ್ಯಂತ ಭಕ್ತಿಯಿಂದ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿ. ಏನು ಈ ಪರಮಾತ್ಮನಿಗೆ ಅರ್ಪಣೆ ಮಾಡೋದಂದ್ರೆ, ಕರ್ಮಗಳನ್ನು ಅರ್ಪಣೆ ಮಾಡೋದಂದ್ರೆ ಏನು? ಜಡ ಕರ್ಮಗಳನ್ನು ಅರ್ಪಣೆ ಮಾಡೋದಂದ್ರೆ ನಾವು ಸುಮ್ಮನೆ ಏನೋ ಕೃಷ್ಣ ಅರ್ಪಣ ಅಂತ ಅರ್ಪಣೆ ಮಾಡೋದಲ್ಲ, ನಾವು ಪರಮಾತ್ಮನಿಗೆ ಕರ್ಮಗಳನ್ನು ಅರ್ಪಣೆ ಮಾಡೋದಂದ್ರೆ ಏನು ಅಂಬುದು ಆಮೇಲೆ ವಿಲ್ ಗೋ ಎ ಲಿಟಲ್ ಬಿಟ್ ಡೀಪರ್ ಇನ್ ಟು ದಟ್. ಸೊ ಬೇಸಿಕ್ ಆಗಿ ಇಲ್ಲಿ ನಮಗೆ ಪರಮಾತ್ಮನಿಗೆ ನಾವು ಮಾಡುವ ಎಲ್ಲ ಕರ್ಮಗಳನ್ನು ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ಸ್ವಲ್ಪ ವಿವರಗಳು ಏನಂದ್ರೆ, ಈಗ ದೈಹಿಕ ದೇಹ ಸಂಬಂಧವಾದ ಕರ್ಮಗಳು, ದೇಹ ಸಂಬಂಧವಾದ ಕರ್ಮಗಳಂದ್ರೆ ಏನು? ನಮಗೆ ದೇಹ ಸಂಬಂಧವಾದ ಕರ್ಮಗಳಂದ್ರೆ ಉಪನಯನಾದಿಗಳು, ಅಂದ್ರೆ ಯಾವಾಗ ಯಾವಾಗ ಈ ದೇಹಕ್ಕೆ ಏನೇನು ಮಾಡಬೇಕು, ಸಂಸ್ಕಾರಗಳು ಯಾವ್ದಾವ್ದು ಮಾಡ್ತೀವೋ ಸಂಸ್ಕಾರಾದಿಗಳೆಲ್ಲ ದೇಹ ಸಂಬಂಧವಾದ ಕರ್ಮಗಳು. ದಟ್ ಈಸ್ ಒನ್ ಕೈಂಡ್ ಆಫ್ ದೇಹ ಸಂಬಂಧವಾದ ಕರ್ಮಗಳು. ಅದೇ ವಿಧವಾಗಿ ದೇಶ ಸಂಬಂಧವಾದ, ದೇಶ ಸಂಬಂಧ ಅಂದ್ರೆ ಏನು? ಒಂದು ದೇಶಕ್ಕೆ ಸಂಬಂಧ ತೀರ್ಥಯಾತ್ರಾದಿಗಳು, ನಾವು ತೀರ್ಥಯಾತ್ರಾ ಎಲ್ಲಾದಿಗೆ ಹೋದ್ರೆ ಪಿಲ್ಗ್ರಿಮೇಜ್ ಸೆಂಟರ್ ಹೋಗ್ತೀವಲ್ಲ, ಅದು ದೇಶ ಸಂಬಂಧವಾದ ಕರ್ಮಗಳು ಅಂತ ಕರಿತೀವಿ. ಸೊ ಈ ವಿಧವಾಗಿ ದೇಶ ಸಂಬಂಧವಾದ ಕರ್ಮಗಳು, ಕಾಲ ಸಂಬಂಧವಾದ ಕರ್ಮಗಳು. ಕಾಲ ಸಂಬಂಧವಾದ ಕರ್ಮಗಳಂತೆ ಏನು? ವ್ರತಗಳು, ಭೀಷ್ಮ ಪಂಚಕ ವ್ರತ, ಇಲ್ಲ ವಿಷ್ಣು ಪಂಚಕ ವ್ರತ, ಇಲ್ಲ ಗ್ರಹಣ ಕಾಲಗಳು, ಪರ್ವಕಾಲಗಳು, ಈ ಶ್ರಾದ್ದಾದಿಗಳು, ಇವೆಲ್ಲ ಕಾಲ ಸಂಬಂಧವಾದ ಕರ್ಮಗಳು. ಈ ವಿಧವಾಗಿ ಮೂರು ವಿಧವಾದ ಕರ್ಮಗಳಂತ ಹೇಳ್ತೀವಿ. ಸೊ ಈ ಮೂರು ವಿಧವಾದ ಕರ್ಮಗಳನ್ನು ನಾವು ಯಾವಾಗಲೂ ಮಾಡಬೇಕು ಅಂತ ಹೇಳಿ. ಸೊ ದೈಹಿಕ, ದೈಶಿಕ, ಕಾಲಿಕ, ಕಾಲ ಸಂಬಂಧವಾದ ಕರ್ಮಗಳು ಅಂತೇಳಿ. ಇದಕ್ಕೆ ಇನ್ನೊಂದು ಒಂದು ಸುಂದರವಾದ ಇನ್ನೊಂದು ಅರ್ಥ ಏನು ನೋಡಬಹುದು ಅಂದ್ರೆ, ದೈಹಿಕ ಅಂದ್ರೆ ದೇಹ ಸಂಬಂಧ, ಯಾವ ದೇಹ, ಸ್ವರೂಪ ದೇಹಕ್ಕೆ ಸಂಬಂಧವಾದ ಕರ್ಮಗಳು ಅಂತೇಳಿ. ಅದಾದ ಮೇಲೆ ದೈಶಿಕ ಅಂದ್ರೆ ದೇಶ, ಸ್ಥಳ, ಯಾವ ಸ್ಥಳದಲ್ಲಿ ಅಸೃಜ್ಯ ದೇಶ ಅಂತ ತಗೊಂಡ್ರೆ, ಅಂದ್ರೆ ನಮಗೆ ಸೃಜ್ಯದಲ್ಲಿ ಬಂದಿದ್ವಿ, ಅಸೃಜ್ಯ ದೇಶದಲ್ಲಿ ಕೂಡ ಇದ್ದದ್ದು ಅಂದ್ರೆ ಎಲ್ಲ ದೇಶಗಳಲ್ಲಿ ಅಂದ್ರೆ ಅಸೃಜ್ಯ ದೇಶದಲ್ಲಿಯೂ, ಸೃಜ್ಯ ದೇಶದಲ್ಲಿಯೂ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುವಂತಹ ಇದು ಅಂದ್ರೆ ಅನಾದಿಯಿಂದ ನಮಗೆ ಇರುವಂತಹ ಲಿಂಗ ದೇಹ ಸಂಬಂಧವಾದದ್ದು. ಸೊ ದೈಹಿಕ ಅಂದ್ರೆ ಸ್ವರೂಪ ದೇಹ ಸಂಬಂಧವಾದದ್ದು, ದೈಶಿಕ ಅಂದ್ರೆ ಎಲ್ಲ ದೇಶಗಳಲ್ಲಿಯೂ ಅನಾದಿ ಕಾಲದಿಂದ ನಮಗಿರುವಂತಹ ಲಿಂಗ ದೇಹ ಸಂಬಂಧವಾದದ್ದು. ಅಷ್ಟೇ ಅಲ್ಲದೆ ಕಾಲಿಕ ಅಂದ್ರೆ ಕಾಲ ಸಂಬಂಧ, ಅಂದ್ರೆ ಯಾವ ಕಾಲ ಸಂಬಂಧ? ಸೃಷ್ಟಿಕಾಲಕ್ಕೆ, ಅಂದ್ರೆ ಸೃಷ್ಟಿಕಾಲ ಬರುವಾಗ ಸೃಷ್ಟಿ ಸಮಯದಲ್ಲಿ ನಮಗೆ ಸಿಗುವಂತಹ ಅನಿರುದ್ಧ ಶರೀರ ಅದು. ಸೊ ಈ ವಿಧವಾದ ಮೂರು ವಿಧವಾದ ಶರೀರಗಳು, ಆ ಮೂರು ವಿಧವಾದ ಶರೀರಗಳಿಗೆ ಸಂಬಂಧಪಟ್ಟ ಕರ್ಮಗಳು, ಅವು ಹೇಗೆ ನಮಗೆ ವ್ಯಕ್ತವಾಗುತ್ತೆ ಅಂದ್ರೆ ಸ್ಥೂಲ ದೇಹದಿಂದ, ಅಂದ್ರೆ ಈ ಮೂರು ದೇಹಕ್ಕೆ ಸಂಬಂಧಪಟ್ಟ ಕರ್ಮಗಳು ನಾವು ಮಾಡುವಾಗ ಸ್ಥೂಲ ದೇಹದಿಂದಲೇ ಮಾಡಬೇಕು, ಕರ್ಮಗಳು ಕೊನೆಗೆ ಮಾಡುವಾಗ ಸ್ಥೂಲ ದೇಹಕ್ಕೆ. ಸೊ ಈ ಸ್ಥೂಲ ದೇಹದ ಸಂಬಂಧದಿಂದ ಈ ಮೂರು ವಿಧವಾದ ದೇಹಗಳಲ್ಲಿರುವ ಕರ್ಮಗಳನ್ನು ಕೂಡ ಸ್ಥೂಲ ದೇಹದ ಮೂಲಕವಾಗಿ ವ್ಯಕ್ತ ಮಾಡಿಸ್ತೀವಿ. ಸೊ ಈ ವಿಧವಾದ ಮೂರು ತ್ರಯ, ಆ ಮೂರು ಕರ್ಮಗಳನ್ನು ನಾವು ಮಾಡ್ತಾ ಇರಬೇಕು. ಅವು ಬಹಳ ಗಹನವಾದ ಕರ್ಮಗಳು ಅಂತ ಹೇಳ್ತಾರೆ. ಗಹನ ಅಂದ್ರೆ ಆಳವಾದದ್ದು, ಬಹಳ ಕಾಂಪ್ಲಿಕೇಟೆಡ್. ಗಹನ ಅಂದ್ರೆ ಡೆನ್ಸ್, ಕಾಂಪ್ಲಿಕೇಟೆಡ್, ಆಳವಾದದ್ದು ಅಂತ ಅರ್ಥ. ಸೊ ಇದಕ್ಕೆ ವಿಜಯದಾಸರು ಒಂದು ಸುಲಾದಿಯಲ್ಲಿ ಬಹಳ ವಿವರಣೆ ಮಾಡಿ ಹೇಳ್ತಾರೆ ಎಷ್ಟು ಗಹನವಾದದ್ದು. ನಾವು ಈ ಕರ್ಮಗಳನ್ನು ಯಾಕೆ ವಿಸ್ತಾರವಾಗಿ ಹೇಳ್ತಾರೆ, ಯಾಕೆ ಇದು ಕಾಂಪ್ಲಿಕೇಟೆಡ್ ಅಂತ ಹೇಳ್ತಾರಂದ್ರೆ, ಅವರು ವರ್ಣನೆ ಮಾಡಿ ಹೇಳ್ತಾ ಇದ್ರೆ ಕರ್ಮಗಳ ಪ್ರಭೇದ ಹೇಗಿರುತ್ತೆ ಅಂತೇಳಿ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ. ನಿತ್ಯ ಕರ್ಮ ಅಂದ್ರೆ ನಿತ್ಯವು ಪ್ರತಿದಿನವೂ ನಾವು ಮಾಡಬೇಕಾಗಿದ್ದು. ನೈಮಿತ್ತಿಕ ಕರ್ಮ ಅಂದ್ರೆ ಯಾವುದೋ ಒಂದು ನಿಮಿತ್ತ ಕಾರಣದಿಂದ ಶ್ರಾದ್ದಾದಿ ಕರ್ಮಗಳು ಮಾಡೋದು. ಕಾಮ್ಯ ಕರ್ಮಗಳಂದ್ರೆ ವ್ರತಗಳು, ತಪಸ್ಸು, ವ್ರತ ಇತ್ಯಾದಿ, ಜಪ ತಪ ಇತ್ಯಾದಿಗಳು ಕಾಮ್ಯ ಕರ್ಮಗಳಿದೆ. ಸಬೀಜ ಕರ್ಮ ಅಂತೇಳಿ, ನಿರ್ಬೀಜ ಕರ್ಮ ಅಂತೇಳಿ, ಪುಣ್ಯ ಬೀಜ ಪಾಪ ಕರ್ಮ ಅಂತೇಳಿ, ಪಾಪ ಬೀಜ ಪುಣ್ಯ ಕರ್ಮ ಅಂತೇಳಿ ಈ ವಿಧವಾಗಿ ದೊಡ್ಡ ಲಿಸ್ಟ್ ಕೊಡ್ತಾರೆ ವಿಜಯದಾಸರು. ಸೊ ಇಷ್ಟು ಒಂದು ವಿಧವಾದ ಲಿಸ್ಟ್. ಸೊ ಏನೇನು ಹೇಳ್ತಾ ಅಂದ್ರೆ, ಪುಣ್ಯ ಬೀಜ ಪಾಪ ಕರ್ಮ, ಪಾಪ ಬೀಜ ಪುಣ್ಯ ಕರ್ಮ, ಅಜ್ಞಾತ ನಿರ್ಬೀಜ ಪುಣ್ಯ ಕರ್ಮ, ಅಜ್ಞಾತ ನಿರ್ಬೀಜ ಪುಣ್ಯ ಕರ್ಮ, ಅಜ್ಞಾತ ನಿರ್ಬೀಜ ಪಾಪ ಕರ್ಮ ಅಂತೇಳಿ ಈ ವಿಧವಾಗಿ ಲಿಸ್ಟ್ ಹೇಳ್ತಾ ಹೋಗುತ್ತೆ. ಇಷ್ಟು ಒಂದು ಬೇರೆ 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 ವಿಧವಾದ ಕರ್ಮಗಳು, ಅನೇಕ ವಿಧವಾದ ಕರ್ಮಗಳಿವೆ. ಅಷ್ಟೇ ಅಲ್ಲದೆ ಈ ಕರ್ಮಗಳಿನ್ನು ನಮಗೆ ಸಂಚಿತ, ಆಗಾಮಿ, ಪ್ರಾರಬ್ಧ ಅಂಥೇಳಿ ಈ ವೇರಿಯೇಷನ್ ಇದೆ. ದೈಹಿಕ, ದೈಹಿಕ, ಕಾಲಿಕ ಅಂತ ಹೇಳಿದೆ. ಸ್ವಾಭಾವಿಕ, ನಮಗೆ ಸ್ವಭಾವಕ್ಕೆ ಯೋಗ್ಯವಾದ ಒಂದೊಂದು, ಒಬ್ಬೊಬ್ಬರು ಸ್ವಭಾವಕ್ಕೆ ಅನುಗುಣವಾಗಿ ಒಂದೊಂದು ವಿಧವಾದ ಕರ್ಮಗಳನ್ನು ಮಾಡ್ತಾರೆ. ಇಷ್ಟು ಒಂದು ಬಹಳ ಕಾಂಪ್ಲಿಕೇಟೆಡ್ ಆಗಿರುವಂತಹ ಕರ್ಮಗಳಿದೆ. ಸೊ ಅನಂತ ಜೀವರಾಶಿಗಳು ತಮ್ಮ ತಮ್ಮ ಯೋಗ್ಯತೆಗೆ ಪ್ರಕಾರ ಅನಂತ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಇಷ್ಟು ಕರ್ಮಗಳನ್ನು ಹೇಗೆ ಮಾಡಿಕೊಳ್ಳಕ್ಕೆ, ಅದಕ್ಕೆ ಏನು ಮಾಡಿದ್ದಾರೆ, ದೇವ ಪರಮಾತ್ಮ ನಮಗೆ ಸೃಷ್ಟಿ ಮಾಡುವಾಗ ಇಷ್ಟು ಕಾಂಪ್ಲಿಕೇಟೆಡ್ ಇದಕ್ಕೋಸ್ಕರ ಅವರವರಿಗೆ ಜಾತಿ ವರ್ಣ ಆಶ್ರಮವೆಲ್ಲ ಕೊಟ್ಟಿದ್ದಾನೆ ಪರಮಾತ್ಮ. ಯಾಕಂದ್ರೆ ಇಷ್ಟು ನಿಮ್ಮಿಂದ ಮಾಡಲಿಕ್ಕಾಗೋದಿಲ್ಲ, ನಿಮ್ಮ ನಿಮ್ಮ ಯೋಗ್ಯತಾನುಸಾರ ನಿಮಗೆ ತಕ್ಕಂತೆ ನಿಮಗೆ ಯೋಗ್ಯವಾದ ಕರ್ಮಗಳನ್ನು ನೀವು ಮಾಡ್ರಿ ಅಂಥೇಳಿ ಈ ವಿಧವಾದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಶೂದ್ರ ಜಾತಿಗಳನ್ನು ಮಾಡಿ, ನಾಲ್ಕು ಜಾತಿಗಳನ್ನು ಮಾಡಿದ್ದು ಅವರವರ ಕರ್ಮಕ್ಕನುಗುಣವಾಗಿ ಅವರು ತಕ್ಕಂತೆ ಮಾಡಬಹುದು ಅಂತೇಳಿ. ಸೊ ಇಟ್ ಆಕ್ಚುಲಿ ಸಿಂಪ್ಲಿಫೈಸ್ ಎ ಲಿಟಲ್ ಬಿಟ್ ಅಂತೇಳಿ.
ಇಷ್ಟು ವಿಧವಾದ ಕರ್ಮಗಳನ್ನು ಮಾಡಿದ್ದಾರೆ ಅಂತೇಳಿ. ಅಷ್ಟೇ ಅಲ್ಲದೆ ಇದರೊಳಗೆ ಸ್ತ್ರೀ ಪುರುಷ ಪ್ರಭೇದ ಅಂದ್ರೆ ಎಲ್ಲಾ ಸ್ತ್ರೀ ಪುರುಷ ಕರ್ಮಗಳು ಎಲ್ಲರೂ ಎಲ್ಲ ಮಾಡಬೇಕಂದ್ರೆ ಅದು ಕಷ್ಟವಾಗುತ್ತೆ. ಸೊ ಅವರವರ ಯೋಗ್ಯತೆ ಅನುಸಾರ ಮತ್ತು ಅವರವರಿಗೆ ಸ್ತ್ರೀಗಳಿಗೆ ಅವರ ಯೋಗ್ಯವಾದ ಕರ್ಮಗಳು ಪುರುಷರಿಗೆ ಅವರ ಯೋಗ್ಯವಾದ ಕರ್ಮಗಳನ್ನು ಮಾಡುವುದರ ಮೂಲಕವಾಗಿ ಅದು ಸ್ವಲ್ಪ ಸುಲಭ ಆಗುತ್ತೆ. ಈ ವಿಧವಾಗಿ ಅವರು ವಿಹಿತವಾದಂತಹ ಅಂದ್ರೆ ಶಾಸ್ತ್ರಸಮ್ಮತವಾದಂತಹ ತಮಗೆ ಒಳ್ಳೆದಾಗುವಂತಹ ಕರ್ಮಗಳನ್ನು ಪುಣ್ಯಕರ್ಮಗಳನ್ನು ಮಾಡಬೇಕು. ಅಂದ್ರೆ ಪಾಪಕರ್ಮಗಳನ್ನು ಬಿಡಬೇಕು, ಪುಣ್ಯಕರ್ಮಗಳನ್ನು ಮಾಡಬೇಕು, ನಿಷ್ಕಾಮಕರಾಗಿ ಮಾಡಬೇಕು, ಕೇವಲ ಭಗವಂತನ ಪ್ರೀತಿಗಾಗಿ ಮಾತ್ರ ಮಾಡಬೇಕು, ಆಶ್ರಮ ಉಚಿತವಾದ ಧರ್ಮವನ್ನು ಮಾಡಬೇಕು, ಫಲರಹಿತರಾಗಿ ಅಂದ್ರೆ ಯಾವ ಫಲಾಪೇಕ್ಷೆಯನ್ನು ಇಲ್ಲದೆ ಮಾಡಬೇಕು. ಅಷ್ಟೇ ಮಾಡೋದಕ್ಕೆ ಅವರೇನಾಗಬೇಕಂದ್ರೆ ತಾವು ಜಡಪ್ರಾಯರಲ್ಲ, ಅಂದ್ರೆ ಏನು ನಾವು ಅಸ್ವತಂತ್ರರು, ಅಸ್ವತಂತ್ರರಾದ್ರೂ ಕೂಡ ನಾವು ಚೈತನ್ಯ ಶಕ್ತಿಗಳು. ನಮಗೆ ಪರಮಾತ್ಮ ಒಂದು ಚೈತನ್ಯವನ್ನು ಕೊಟ್ಟಿದ್ದಾನೆ. ನಾವು ಈ ಚೈತನ್ಯ ಶಕ್ತಿಯನ್ನು ಹೇಗೆ ಉಪಯೋಗ ಮಾಡ್ಕೋಬೇಕಂತ ಹೇಳಿದರೆ, ಪರಮಾತ್ಮನಿಗೆ ನಾವು ಬೃಹತಿ ನಾಮಕ ಅಂತ ಕರೀತಾರೆ. ಬೃಹತಿ ನಾಮಕ ಅಂದ್ರೆ ಏನು? ಬೃಹತಿ ಅಂದ್ರೆ ಬೃಹತ್ತರವಾದದ್ದು, ದೊಡ್ಡದಾಗದ್ದು. ಬ್ರಹ್ಮ ಅನ್ನೋ ಶಬ್ದಕ್ಕೆ, ಬೃಹತಿ ಅನ್ನೋ ಶಬ್ದಕ್ಕೆ ದೇ ಆರ್ ಸಿಮಿಲರ್ ಮೀನಿಂಗ್ಸ್. ಬ್ರಹ್ಮಿತತ್ವಾತ್ ಬ್ರಹ್ಮ ಅಂತ ಹೇಳಿದಂಗೆ ಬ್ರಹ್ಮಿತತ್ವಾತ್ ಬೃಹತಿ ಅಂತೇಳಿ. ಪರಮಾತ್ಮ ಬಹಳ ನಮಗೆ ಸಿಲುಕದಂತಹ ಇರುವವನು, ಸಮಸ್ತ ಪ್ರಪಂಚವೂ ವ್ಯಾಪ್ತನಾಗಿದ್ದಾನೆ ಅವನು, ಬಹಳ ಎಲ್ಲ ಕಡೆ ವ್ಯಾಪ್ತನಾಗಿರುವ ಪರಮಾತ್ಮನ ರೂಪ, ಬೃಹತ್ತರವಾದಂತಹ ಅತ್ಯಂತ ದೊಡ್ಡವಾದ ಪರಮಾತ್ಮನ ರೂಪ, ಅದಕ್ಕೆ ಅವನಿಗೆ ಬೃಹತಿ ಅಂತ ಕರೀತಾರೆ. ಸೊ ಈ ಬೃಹತಿ ರೂಪವನ್ನು ನಾವು ನಿತ್ಯವೂ ಚಿಂತನೆ ಮಾಡಬೇಕು. ಹೇಗೆ ಅಂದರೆ ಭಾರತೀಶನ ಆ ಮುಖ್ಯ ಪ್ರಾಣ ದೇವರ ಒಳಗೆ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಿ, ಆ ಮುಖ್ಯ ಪ್ರಾಣಾಂತರ್ಗತನಾಗಿರುವ ಪರಮಾತ್ಮನ ರೂಪ ಎಂತಹದ್ದು? ಮಹಿತನ ಅಂದ್ರೆ ಲಕ್ಷ್ಮೀದೇವಿಗೆ ಪ್ರೀತಿಕರವಾದ ಪರಮಾತ್ಮನ ರೂಪವನ್ನು ನಾವು ನಿತ್ಯವೂ ಚಿಂತನೆ ಮಾಡಿ ನಮ್ಮ ಮನದಲ್ಲಿ, ನಮ್ಮ ಹೃದಯ ಅಂತರ್ಗತನಾದ ಹೃದಯ ಕಮಲದಲ್ಲಿ ಇರುವ ಪರಮಾತ್ಮನ ರೂಪವನ್ನು, ಬಿಂಬರೂಪಿ ಪರಮಾತ್ಮನನ್ನು ನಾವು ಪ್ರತಿದಿನವೂ ಕೂಡ ಭಕ್ತಿಯಿಂದ ನಾವು ಚಿಂತನೆ ಮಾಡಬೇಕು, ಪೂಜೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಮಾಡಿಬಿಟ್ಟು ನಾವು ಸುಮ್ಮನೆ ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡಬೇಕಂದ್ರೆ ಸುಮ್ಮನೆ ಕೃಷ್ಣಾರ್ಪಣ ಅಂತ ಮಾಡುವುದರಲ್ಲ. ಹೇಗೆ ಪರಮಾತ್ಮನಿಗೆ ಕರ್ಮಗಳನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿದರೆ, ಕರ್ಮ ಅರ್ಪಣೆ ಅನ್ನುವುದು ನಾವು ಕರ್ಮವನ್ನು ಮಾಡ್ತಾ ಇಲ್ಲ, ಪರಮಾತ್ಮನೇ ಮಾಡ್ತಾ ಇದ್ದಾನೆ ಅಂತ ತಿಳುವಳಿಕೆ ಇರಬೇಕು. ನಮ್ಮ ಅಸ್ವತಂತ್ರತೆ, ಪರಮಾತ್ಮನ ಸ್ವತಂತ್ರತೆ ಪ್ರತಿಯೊಂದು ಕರ್ಮದಲ್ಲಿಯೂ ಚಿಂತನೆ ಮಾಡುವುದು ಅರ್ಪಣೆದಲ್ಲಿ ಫಸ್ಟ್ ಸ್ಟೆಪ್. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಡೂಯಿಂಗ್ ಅರ್ಪಣ. ಅದಾದ ಮೇಲೆ ಸೆಕೆಂಡ್ ಸ್ಟೆಪ್ ಏನು? ಅರ್ಪಣೆದಲ್ಲಿ ನಮ್ಮ ಒಳಗೆ ಅಂತರ್ಗತನಾಗಿರುವ ಪರಮಾತ್ಮ, ನಾವು ಅಸ್ವತಂತ್ರರಾದರೂ ತಾನು ಸ್ವತಂತ್ರನಾಗಿದ್ದಾಗ ಅದನ್ನು ನಮ್ಮಿಂದ ಮಾಡಿಸ್ತಾ ಇದ್ದಾನೆ, ಅಲ್ಲಿ ಪರಮಾತ್ಮನ ರೂಪ ವ್ಯಕ್ತವಾಗಿದೆ. ನಮ್ಮ ಒಳಗೆ ಇರುವ ಪರಮಾತ್ಮನ ರೂಪವನ್ನು ನಾವು ಚಿಂತನೆ ಮಾಡಬೇಕು. ಕರ್ಮದ ಒಳಗೂ ಪರಮಾತ್ಮನ ರೂಪ ಇದೆ. ಸಿ, ನಾಟ್ ಓನ್ಲಿ ಇನ್ ಫಿಸಿಕಲ್ ಎಂಟಿಟೀಸ್, ಈವನ್ ಇನ್ ಆಬ್ಸ್ಟ್ರಾಕ್ಟ್ ಎಂಟಿಟೀಸ್ ಪರಮಾತ್ಮನ ರೂಪ ಇದೆ. ಸೊ ಪ್ರತಿಯೊಂದು ಕರ್ಮದ ಒಳಗೆ ಪರಮಾತ್ಮನ ರೂಪ ಇದೆ. ಆ ಪರಮಾತ್ಮನ ರೂಪೆ ನಾವು ಚಿಂತನೆ ಮಾಡಬೇಕು. ಅಷ್ಟೇ ಅಲ್ಲದೆ ಆ ರೂಪವನ್ನು ಪರಮಾತ್ಮ ನಾವೇನು ನೀರಿನಲ್ಲಿ ಆ ನೀರನ್ನು ಕೊಡುವುದರ ಮೂಲಕವಾಗಿ ಆ ನೀರಿನ ಅಂತರ್ಗತನಾಗಿರುವ ಮುಖ್ಯ ಪ್ರಾಣ ದೇವರು ನಮ್ಮ ಕರ್ಮಗಳನ್ನು ಪರಮಾತ್ಮನ ತಾನು ಏನು ಮಾಡ್ತಾ ಇದ್ದಾರೆ, ಪರಮಾತ್ಮನ ಮತ್ತು ಅರ್ಪಣೆ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಪರಮಾತ್ಮನಿಗೆ ವಾಯುದೇವರ ಮೂಲಕವಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಸೊ ಅರ್ಪಣೆ ಮಾಡುವುದು, ನೀರನ್ನು ಬಿಡುವುದು, ಇಟ್ ಈಸ್ ಆಕ್ಚುಲಿ ಸಿಂಬಾಲಿಕ್ ಥಿಂಗ್. ಆಪ ಅಂತೇಳಿ ನೀರಿಗೆ ಆಪ ಅಂತ ಕರೀತಾರೆ. ಆ ಸಮಂತಾತ್ ಪಾಪಾಲಯತಿ, ನಮ್ಮ ಕರ್ಮಗಳು ನಮ್ಮನ್ನೇ ರಕ್ಷಣೆ ಮಾಡುತ್ತಕ್ಕೋಸ್ಕರ ಆಪ ಅನ್ನುವ ಶಬ್ದಕ್ಕೆ ಕರ್ಮ ಅಂತ ಒಂದರ್ಥ, ಆಪ ಅಂದ್ರೆ ನೀರು ಅಂತ ಒಂದರ್ಥ. ಆಪ ಅಂದ್ರೆ ಪರಮಾತ್ಮನಿಗೆ ಆಪ ಅಂತ ಅಂದ್ರೆ ಪರಮಾತ್ಮ ಎಲ್ಲರನ್ನು ಪಾಲನೆ ಮಾಡ್ತಾನೆಕ್ಕೋಸ್ಕರ ಅವನಿಗೆ ಮುಖ್ಯಾರ್ಥವಾಗಿ ಆಪ ಅನ್ನೋದು ಪರಮಾತ್ಮನಿಗೆ ಸಂಬಂಧಪಟ್ಟ ಅರ್ಥ. ಪರಮಾತ್ಮ ತನ್ನ ಆಪ ಅನ್ನುವ ತನ್ನ ಶಬ್ದವನ್ನು, ತನ್ನ ಅರ್ಥವನ್ನು ತನ್ನಕ್ಕಿಂತ ಕಮ್ಮಿ ಆದವರಿಗೆ ಅವರವರಿಗೆ ಕೊಡ್ತಾನೆ ಪರಮಾತ್ಮ. ಸೊ ಹೇಗಂದ್ರೆ ತಂದೆ ತನ್ನ ಹೆಸರನ್ನು ಮಕ್ಕಳಿಗೆ ಕೊಟ್ಟಂತೆ ಪರಮಾತ್ಮ ತನ್ನ ಹೆಸರು ಆಪ ಅನ್ನೋ ಹೆಸರನ್ನು ತನ್ನ ಮಕ್ಕಳಿಗೆ ಕೊಡ್ತಾನೆ. ಅಂದ್ರೆ ಮುಖ್ಯ ಪ್ರಾಣದೇವರಿಗೂ ಆಪ ಅನ್ನೋ ಹೆಸರು ಕೊಡ್ತಾನೆ. ಸೊ ನಾವು ನೀರನ್ನು ಕೃಷ್ಣಾರ್ಪಣ ಅಂತ ಬಿಟ್ಟಾಗ ಆಪ ಅನ್ನುವ ನಮ್ಮ ಕರ್ಮಗಳನ್ನು ಆಪ ಅನ್ನುವ ನೀರನ್ನು ಬಿಡುವುದರ ಮೂಲಕವಾಗಿ ಆಪ ಅಂತ ಕರೆಯಲ್ಪಡುವಂತಹ ಮುಖ್ಯ ಪ್ರಾಣದೇವರ ಮೂಲಕವಾಗಿ ಆಪ ಅಂತ ಕರೆಯಲ್ಪಡುವ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಅವನನ್ನು ಅವನಿಗೆ ಕೊಡ್ತಾ ಇದೀವಿ. ಕೆರೆಯ ನೀರನ್ನು ಕೆರೆಗೆ ತೆರೆದಂತೇಳಿ ಪರಮಾತ್ಮನ ರೂಪ ಪರಮಾತ್ಮನಿಗೆ ಸೇರಿದ್ದು ಅಂತ ನಾನು ಏನು ಇಲ್ಲಪ್ಪ, ಐ ಆಮ್ ನಥಿಂಗ್ ಅನ್ನುವ ಭಾವನೆಯಿಂದ ನಾವು ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅನ್ನೋದು ಇಲ್ಲಿ ಆ ಭಾವವನ್ನು ಹೇಳ್ತಾ ಇದ್ದಾರೆ. ಅಂತಹ ಒಂದು ಅರ್ಪಣಾ ಬುದ್ಧಿ ನಮಗಿರಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಸುಮ್ಮನೆ ಜಡಕರ್ಮವನ್ನು ಕೃಷ್ಣ ಅರ್ಪಣ ಅಂತ ಸುಮ್ಮನೆ ಹೇಳುವುದಲ್ಲ. ಸೊ ದಟ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಮಗಿರಬೇಕು. ಸ್ವಾಮಿ ಭೃತ್ಯ ನ್ಯಾಯ, ಅಹಮ್ಮಮತ ತ್ಯಾಗ, ಲಾಭಾಲಾಭಗಳಲ್ಲಿ ಸಮಾನವಾದ ಬುದ್ಧಿ, ಲಾಭ ಬೇಕು ಅನ್ನುವ ಆಶೆ ಇರಬಾರದು, ಅಲಾಭ ನಷ್ಟ ಬೇಡ ಅನ್ನುವ ಬುದ್ಧಿ ಇರಬಾರದು, ಸುಖ ದುಃಖಾದಿಗಳ ಸಮ ಬುದ್ಧಿ. ಆದ್ರೆ ಇದು ಬಹಳ ಐಡಿಯಲ್ ಕಂಡೀಷನ್ ಅಲ್ಲವಾ, ಇದೆಲ್ಲ ಸಾಧ್ಯವಿಲ್ಲವೇ ನಮಗೆ ಅಂತ ಹೇಳಿದರೆ, ಅಟ್ಲೀಸ್ಟ್ ಆ ಡೈರೆಕ್ಷನ್ ಅಲ್ಲಿ ನಾವು ಪ್ರಯತ್ನ ಮಾಡಬೇಕು. ಅಟ್ ಲೀಸ್ಟ್ ವಿ ಹ್ಯಾವ್ ಟು ಗೋ ಇನ್ ದಟ್ ಡೈರೆಕ್ಷನ್, ಕೈಲಾದಷ್ಟು ನಾವು ಆ ಡೈರೆಕ್ಷನ್ ಅಲ್ಲಿ ಹೋಗಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೇ ದೈಹಿಕ ದೈಶಿಕ ಕಾಲಿಕತ್ರಯ ಗಹನ ಕರ್ಮಗಳುಂಟು, ಇದರೊಳು ವಿಹಿತ ಕರ್ಮಗಳನ್ನು ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಅರಿತು ತಿಳುಕೊಂಡು ನಿಷ್ಕಾಮಕನು ನೀನಾಗಿ ಬೃಹತಿ ನಾಮಕ ಭಾರತೀಶನ ಮಹಿತರೂಪವನೆನೆದು ಮನದಲ್ಲಿ ಅಹರಹರ್ ಭಗವಂತಗರ್ಪಿಸು ಪರಮಭಕ್ತಿಯಲ್ಲಿ. ಈ ಪರಮಭಕ್ತಿ ಅಂದ್ರೆ ಏನು ಅಂದ್ರೆ ನಮ್ಮ ನಮಗೆ ಬೇಕಾದ ವಸ್ತುಗಳೆಲ್ಲದನ್ನು ಮೀರಿದ ಭಕ್ತಿ ಪರಮಾತ್ಮನ ಮೇಲೆ ಇಡಬೇಕು. ಅಂತಹ ಭಕ್ತಿ ಯಾವಾಗ ಬರುತ್ತೋ ಅದೇ ಅಂದ್ರೆ ಸರ್ವೋತ್ತಮವಾದ ಪರಮಾತ್ಮನಲ್ಲಿರುವ ಸ್ನೇಹ, ಎಲ್ಲದರನ್ನು ಮೀರಿ ಪರಮಾತ್ಮನಲ್ಲಿರುವ ಪ್ರೀತಿಯೇ ಅದೇ ಪರಮಭಕ್ತಿ ಅನ್ನೋದು ಅಲ್ಲಿ ಹೇಳುವಂತಹ ಪರಮಭಕ್ತಿ. ಸರ್ವೋತ್ಕೃಷ್ಟವಾದ ಎಲ್ಲದಕ್ಕಿಂತ ಅಧಿಕವಾದ ಪ್ರೇಮ ಭಕ್ತಿ ಪರಮಾತ್ಮನಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಆ ಕರ್ಮಗಳಿಗೆ ಅಂತರ್ಗತನಾಗಿರುವ ಪರಮಾತ್ಮನ ರೂಪಗಳು ಯಾವುದು, ಅವನು ಹೇಗೆ ಹೇಗೆ ಮಾಡಿಸ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮೂರು ವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವ ಹಯವದನ ಸಂಪ್ರೇರಕನು ತಾನಾಗಿ ನವರೂಪಂಗಳನ್ನು ಧರಿಸಿ ಸೂರಿ ಮಾನವ ದಾನವರೊಳು ವಿಕಾರ ಶೂನ್ಯನು ಮಾಡಿ ಮಾಡಿಸಿ ಸಾರಭೋಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ. ಪರಮಾತ್ಮ ಈ ಮೂರು ವಿಧವಾದ ಮುಂಚೆ ಹೇಳಿದ್ದಾರೆ ಮೂರು ವಿಧವಾದ ಕರ್ಮಗಳು ಏನು, ದೈಹಿಕ ದೈಶಿಕ ಕಾಲಿಕ, ಈ ಮೂರು ವಿಧವಾದ ಕರ್ಮಗಳನ್ನು ಹೇಳಿದ್ದಾರೆ. ಈ ಮೂರು ವಿಧವಾದ ಕರ್ಮಗಳ ಒಳಗೆ ಇರುವ ಪರಮಾತ್ಮನ ರೂಪಗಳು ಯಾವುದು ಅಂದ್ರೆ ಕಂಸಾರಿ, ಕಂಸಗೆ ಶತ್ರುವಾದ ಶ್ರೀಕೃಷ್ಣ ಪರಮಾತ್ಮ. ಕಂಸಾರಿ ಅಂದ್ರೆ ಕೃಷ್ಣದೇವರು, ಕಂಸನ ಶತ್ರು ಹರಿ ಅಂದ್ರೆ ಶತ್ರುವು, ಕಂಸಾರಿ ಅಂದ್ರೆ ಕಂಸನ ಶತ್ರುವು ಶ್ರೀಕೃಷ್ಣ. ಸೊ ಕಂಸಾರಿ ಅಂದ್ರೆ ಶ್ರೀಕೃಷ್ಣ, ಶ್ರೀಕೃಷ್ಣೆಯಲ್ಲಿ ದೈಹಿಕ ಕರ್ಮಗಳಲ್ಲಿ ಶ್ರೀಕೃಷ್ಣ ಇದ್ದಾನೆ. ಅದೇ ಆದ್ಮೇಲೆ ಹೇಳ್ತಾ ಇದ್ರೆ ಕಂಸಾರಿ ಭಾರ್ಗವ ಹಯವದನ ಅಂತೇಳಿ, ಭಾರ್ಗವ ಭಾರ್ಗವ ಅಂದ್ರೆ ಭೃಗು ವಂಶದಲ್ಲಿ ಅವತಾರ ಮಾಡಿದಂತಹ ಪರಶುರಾಮ ದೇವರು, ಅವರು ಭಾರ್ಗವ. ಸೊ ಭಾರ್ಗವ ದೈಶಿಕ ಕರ್ಮದಲ್ಲಿ, ಆಮೇಲೆ ಹಯವದನ, ಹಯವದನ ದೇವರು ಕಾಲಿಕ ಕರ್ಮದಲ್ಲಿ, ಈ ವಿಧವಾಗಿ ಕರೆಸ್ಪಾಂಡಿಂಗ್ ಆರ್ಡರ್. ಸೊ ಮೂರು ವಿಧ ಕರ್ಮಗಳ ಒಳಗೆ ಕಂಸಾರಿ ಭಾರ್ಗವ ಹಯವದನ, ದೈಹಿಕ ದೈಶಿಕ ಕಾಲಿಕ. ಸೊ ಕರೆಸ್ಪಾಂಡಿಂಗ್ ಆಗಿ ತಗೋಬೇಕು. ಸೊ ಈ ಮೂರು ವಿಧವಾದ ಕರ್ಮಗಳಲ್ಲಿ ಈ ಮೂರು ವಿಧವಾದ ಪರಮಾತ್ಮನ ರೂಪಗಳು ಇದ್ದು ನವರೂಪಗಳನ್ನೇ ಧರಿಸಿ ಒಂಬತ್ತು ರೂಪಗಳನ್ನು ಧಾರಣ ಮಾಡ್ತಾರೆ. ಏನ್ರಿ ಮೂರು ವಿಧವಾದ ಕರ್ಮಗಳು ಮೂರು ರೂಪಗಳಾಯಿತು, ಒಂಬತ್ತು ಎಲ್ಲಿಂದ ಬಂತು, ವೇರ್ ಫ್ರಮ್ ನೈನ್ ಥಿಂಗ್ಸ್ ಬಂತು ಅಂತ ಹೇಳಿದರೆ, ಒಂದೊಂದರ ಒಳಗೂ ಕೂಡ ಒಂದು ದೈಹಿಕ ಕರ್ಮ ತಗೊಂಡ್ರೆ ದೈಹಿಕ ಕರ್ಮಗಳಲ್ಲಿ ಮತ್ತು ಸಾತ್ವಿಕ 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 ರಾಸಿಕ ಸಾತ್ವಿಕ ತಾಮಸಿಕ ಅಂತ ಹೇಳಿ, ಅದೇ ವಿಧವಾಗಿ ರಾಸಿಕ ತಗೊಂಡ್ರೆ ರಾಸಿಕ ರಾಸಿಕ ಸಾತ್ವಿಕ ರಾಸಿಕ 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 ತಾಮಸಿಕ ಅಂತ ಹೇಳಿ ತ್ರೀ ಟೈಮ್ಸ್ ತ್ರೀ ಒಂಬತ್ತು ಆಗುತ್ತೆ. ಸೊ ನೀವು ಲಿಸ್ಟ್ ಮಾಡಿದ್ರೆ ಸತ್ವಸತ್ವ ಸತ್ವರಜಸ್ಸು ಸತ್ವ ತಮಸ್ಸು, ರಜ ರಜಸತ್ವ ರಜಸ್ ರಜಸ್ಸು ರಜಸ್ ತಮಸ್ಸು, ತಮಸ್ಸತ್ವ ತಮೋ ರಜಸ್ಸು ತಮೋ ತಮಸ್ಸು, ಈ ವಿಧವಾದ ಒಂಬತ್ತು ಕರ್ಮಗಳಾಗತ್ತೆ. ಈ ಒಂಬತ್ತು ವಿಧವಾದ ಕರ್ಮಗಳನ್ನು ಒಂಬತ್ತು ವಿಧವಾದ ಡಿಫರೆಂಟ್ ಜೀವರಾಶಿಗಳು, ಉದಾಹರಣೆಗೆ ಎಲ್ಲ ಸಾತ್ವಿಕರು ಯಾರಂದ್ರೆ ದೇವತೆಗಳು, ದೇವತೆಗಳೆಲ್ಲರೂ ಸಾತ್ವಿಕರು. ರಾಜಸ ಸಾತ್ವಿಕರು ಯಾರಂದ್ರೆ ರಾಜಸಾತ್ವಿಕರು ಮನುಷ್ಯೋತ್ತಮರು, ಅಂದ್ರೆ ಮುಕ್ತಿ ಯೋಗ್ಯ ಮಾನವರು ಯಾರಿದ್ದಾರೋ ಅವರು ರಾಜಸಾತ್ವಿಕರು. ಅದಾದ ಮೇಲೆ ರಾಜ ರಾಜಸಿಕರು ರಾಜ ತಾಮಸಿಕರು. ಸೊ ಈ ವಿಧವಾಗಿ ಆಕ್ಚುಲ್ ಆಗಿ ಇದರ ವಿಸ್ತಾರವಾದ ವಿಷಯ ನಮಗೆ ಭಗವದ್ಗೀತೆಯಲ್ಲಿ ಭಾಷೆಯಲ್ಲಿ ಆಮೇಲೆ ರಾಯರು ಗೀತಾ ವಿರುತಿಯಲ್ಲಿ ಅಲ್ಲೆಲ್ಲ ಹೇಳಿದ್ದಾರೆ. ಅದು ಇನ್ನೊಂದು ಸಂದರ್ಭದಲ್ಲಿ ವಿಲ್ ಗೋ ಇನ್ ಟು ಡೀಟೇಲ್ಸ್ ಇನ್ ದಟ್ ಹೇಗೆ ಅನ್ನೋದು. ಬಟ್ ಬೇಸಿಕ್ ಆಗಿ ಎಲ್ಲ ವಿಧವಾದ ಅಂದ್ರೆ ತ್ರಿವಿಧ ಜೀವ ರಾಶಿಗಳ ಒಳಗೆ ಕೂಡ ಪರಮಾತ್ಮ ತಾನಿದ್ದಾನೆ. ಅಂದ್ರೆ ಏನು, ಮುಕ್ತಿಯೋಗ್ಯರಾದ ದೇವತೆಗಳು, ತಮೋಯೋಗ್ಯರಾದ ರಾಕ್ಷಸರು, ನಿತ್ಯ ಸಂಸಾರಿಗಳಾದಂತಹ ಮಾನವರಲ್ಲಿ ಮುಕ್ತಿಯೋಗ್ಯರು ಅವರು ಉತ್ತಮ ಮಾನವರು, ಅದಲ್ಲದೆ ನಿತ್ಯ ಸಂಸಾರಿಗಳು ಮಾನವರಿದ್ದಾರೆ ಅವರು ನಿತ್ಯ ಸಂಸಾರಿಗಳು, ಅವರು ರಜೋ ರಜಸ್ಸು, ಆ ಮಾನವರಲ್ಲಿ ರಜಸ್ ತಮಸರು ಯಾವರಿದ್ದಾರೋ ಅವರು ಎಗೇನ್ ಅಂಧದ ನರಕಾದಿಗಳಿಗೆ ಹೋಗುವಂತಹದ್ದು, ಇನ್ನೂ ಕಮ್ಮಿ ಆದವರು ಅಂಧ ತಮಸ್ಸಿಗೆ ಹೋಗುವಂತಹವರು, ಈ ವಿಧವಾಗಿ ಅನೇಕ ವಿಧವಾದ ಜೀವರಾಶಿಗಳಿದ್ದಾರೆ. ಇವರು ಎಲ್ಲರವರೆಗೂ ಕೂಡ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಸಂಪ್ರೇರಕನು ತಾನಾಗಿ ತಾನು ಪ್ರೇರಕನಾಗಿದ್ದಾನೆ. ಅಂದ್ರೆ ಈಗ ಒಂಬತ್ತು ಹೇಳಿದ್ದು ಮೂರು ಹೆಸರಿದ್ದು ಹೇಳಿದ್ದಾರೆ, ಒಂಬತ್ತು ರೂಪಗಳು ಹೇಗೆ ತಗೊಳ್ಳಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ, ಕೃಷ್ಣ ಪರಮಾತ್ಮ ಈಗ ತಗೊಂಡ್ರೆ ಕಂಸಾರಿ ತಗೊಂಡ್ರೆ ಕೃಷ್ಣ ಪರಮಾತ್ಮ ತಾನು ಇದ್ದಾನೆ, ತಾನು ಸಾತ್ವಿಕರ ಒಳಗೆ ತಾನು ಒಂದು ರೂಪದ ಸಾತ್ವಿಕ ಸಾತ್ವಿಕರಲ್ಲಿ ಕೃಷ್ಣ ಪರಮಾತ್ಮ ಇದ್ದಾನೆ, ಆಮೇಲೆ ಸಾತ್ವಿಕ ರಾಸರ ಒಳಗೆ ಶ್ರೀಕೃಷ್ಣ ಪರಮಾತ್ಮನೇ ಭಾರ್ಗವ ರೂಪನು ಕೃಷ್ಣ ಭಾರ್ಗವ ರೂಪ ಅಂತ ಹೇಳಿದಾನೆ, ಕೃಷ್ಣ ಭಾರ್ಗವ ರೂಪ ತಗೊಂಡಿರ್ತಾನೆ. ಅದೇ ವಿಧವಾಗಿ ಸಾತ್ವಿಕ ತಾಮಸಿಕರ ಒಳಗೆ ಕೃಷ್ಣ ಹಯವದನ ರೂಪ, ಅದೇ ವಿಧವಾಗಿ ರಾಜಸ ತಗೊಂಡಾಗ ಆವಾಗ ಏನಾಗತ್ತೆ ಅಂದ್ರೆ ರಾಜಸರ ಒಳಗೆ ಪರಶುರಾಮ ದೇವರು ತಾನು ಮತ್ತು ಈ ವಿಧವಾದ ಮೂರು ರೂಪಗಳನ್ನು ಸೊ ಸಬ್ ಫಾರ್ಮ್ಸ್ ಸೊ ಈ ವಿಧವಾಗಿ 3 times 3 ಆಗುತ್ತೆ 9 ರೂಪಗಳಾಗುತ್ತೆ. ಸೊ ಅದೇ ವಿಧವಾಗಿ ಹೈವದನ ತಗೊಂಡು ಹೈವದನ ಹೈವದನ ಕೃಷ್ಣ ಹೈವದನ ಭಾರ್ಗವ ಹೈವದನ ತಾನು ಸ್ವಯಂ ಹೈವದನ ರೂಪ ಈ ವಿಧವಾಗಿ ಒಂದೊಂದರಲ್ಲಿಯೂ ಮೂರು ಮೂರು ರೂಪಗಳು ಒಟ್ಟಿಗೆ 9 ರೂಪಗಳಾಗುತ್ತೆ. ಸೊ ಈ ವಿಧವಾಗಿ 9 ರೂಪಗಳಿಂದ ಪರಮಾತ್ಮ ತಾನು 9 ವಿಧವಾದ ಈ ಜೀವರಾಶಿಗಳ ಒಳಗೂ ಕೂಡ ತಾನು ಇದ್ದು ಅವನು ಅವರ ಒಳಗೆ ಇದ್ದರೂ ಕೂಡ ತನಗೆ ಯಾವ ವಿಕಾರವೂ ಇಲ್ಲ. ಸೊ ಅದಕ್ಕೆ ಸೂರ್ಯ ಅಂದ್ರೆ ದೇವತೆಗಳು, ಜ್ಞಾನಿಗಳು, ಮಾನವರು ಅಂದ್ರೆ ಇಲ್ಲಿ ಸಿಂಬಾಲಿಕ್ ಆಗಿ ಮನುಷ್ಯರು, ಮನುಷ್ಯರ ಒಳಗೆ ನಿತ್ಯ ಸಂಸಾರಗಳನ್ನು ಹೇಳ್ತಾ ಇದ್ದಾರೆ. ದಾನವರು ಅಂದ್ರೆ ದೈತ್ಯರು, ಅವರ ಒಳಗೆ ವಿಕಾರ ಶೂನ್ಯನು ಅಂದ್ರೆ ತಾನು ಪರಮಾತ್ಮ ಇವರ ಒಳಗೆ ಅಂತರ್ಗತನಾಗಿದ್ದರೂ ಕೂಡ ಇವರಿಗೆ ಪ್ರೇರಣೆ ಮಾಡಿದರೂ ಕೂಡ ಈ ಡಸ್ ನಾಟ್ ಗೆಟ್ ಇನ್ಫ್ಲೂಯನ್ಸ್ಡ್ ಬೈ ದೋಸ್ ಆಕ್ಷನ್ಸ್. ಅವನಿಗೆ ಯಾವ ವಿಕಾರವೂ ಬರೋದಿಲ್ಲ. ಅಂದ್ರೆ ಅವನಿಗೆ ಇವನಿಗಿಲ್ಲ ಸ್ನೇಹೋದಾಸಿನ ದ್ವೇಷ ಅಂತ ಹೇಳಿ ನಾವು ಇನ್ನೊಂದು ಕಡೆ ಹೇಳಿದಂಗೆ ಹರಿಕಥಾಮೃತಸಾರದಲ್ಲೇ ಬರುತ್ತೆ. ಪರಮಾತ್ಮನಿಗೆ ಇವರ ಒಳಗೆ ಒಂದು ವಿಧವಾದ ಎಕ್ಸೆಸಿವ್ ಸ್ನೇಹ ಇಲ್ಲ ಎಕ್ಸೆಸಿವ್ ದ್ವೇಷ ಇಲ್ಲ ಎಕ್ಸೆಸಿವ್ ಉದಾಸೀನ ಭಾವ ಇವು ಯಾವುದೂ ಇಲ್ಲ ಪರಮಾತ್ಮನಿಗೆ. ತಾನು ಅವರನ್ನು ಸಮಾನವಾಗಿ ಅಂದ್ರೆ ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಹಾಗಿರ್ಬೇಕು ಹಾಗೆ ಇರ್ತಾನೆ. ಪಾರ್ಶಿಯಾಲಿಟಿ ಅವನು ತೋರಿಸುವುದಿಲ್ಲ, ಅವರವರ ಯೋಗ್ಯತಾನುಸಾರ ಅವರಿಗೆ ಪ್ರೇರಣೆಯನ್ನು ಕೊಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ಸೂರಿ ಮಾನವ ದಾನವರ ಒಳಗೆ ವಿಕಾರ ಶೂನ್ಯನು ತಾನು ಯಾವ ವಿಕಾರವನ್ನು ಹೊಂದದೇ ಮಾಡಿ ಮಾಡಿಸಿ ಅವರಿಂದ ಕರ್ಮಗಳನ್ನು ಮಾಡಿಸ್ತಾ ತಾನು ಬಿಂಬರೂಪನಾಗಿ ಮಾಡುತ್ತಾ ಇದ್ದಾನೆ ಪರಮಾತ್ಮ. ಸಾರಭೋಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ, ತಾನು ಸಾರಭೋಕ್ತನು ತಾನು ಅವರಿಗೆ ಕೊಡ್ತಾನೆ. ಸೊ ತಾನು ಸ್ವೀಕಾರ ಮಾಡ್ತಾನೆ, ಕೊಡೋದು ಕೊಡ್ತಾನೆ. ಏನು ಸ್ವೀಕಾರ ಮಾಡ್ತಾನೆ? ಸೂಕ್ಷ್ಮವಾದ ಸಾರರಸವನ್ನು ತಾನು ಸ್ವೀಕಾರ ಮಾಡಿ ಸ್ಥೂಲವಾದ ಕರ್ಮರಸವನ್ನು ಕರ್ಮಫಲವನ್ನು ಪರಮಾತ್ಮ ಜೀವರಾಶಿಗಳಿಗೆ ಕೊಡ್ತಾನೆ. ಸೊ ಅವರವರ ಯೋಗ್ಯತಾನುಸಾರ ಅವರವರ ಕರ್ಮಾನುಸಾರ ಅವರಿಗೆ ಪ್ರೇರಣೆ ಅವರ ಸ್ವಭಾವಾನುಸಾರ ಪ್ರೇರಣೆ ಮಾಡಿ ಅವರ ಕರ್ಮಾನುಸಾರವಾಗಿ ಅವರಿಗೆ ಕೊಡಬೇಕಾದ ಫಲವನ್ನು ತಾನು ನಿತ್ಯವೂ ಕೊಡ್ತಾ ಇರ್ತಾನೆ ಪರಮಾತ್ಮ. ತನಗೆ ಯಾವ ಲಾಭವೂ ಇಲ್ಲ. ವೈ ಡಸ್ ಗಾಡ್ ಡೂ ದಿಸ್? ಅವನಿಗೆ ಯಾವುದಾದ್ರೂ ಪ್ರಯೋಜನವಿದ ಅಂದ್ರೆ ಪರಮಾತ್ಮನಿಗೆ ಯಾವ ಪ್ರಯೋಜನವೂ ಇಲ್ಲ. ಅವೆಲ್ಲವೂ ಪರಮಾತ್ಮನ ಮಾಡುವುದು ತನ್ನ ತನ್ನ ಸ್ವಭಾವಾನುಸಾರವಾಗಿ ಅವನು ನಿಷ್ಪಕ್ಷಪಾತನಾಗಿ ಆಯಾ ಜೀವರಾಶಿಗಳಿಗೆ ಹೇಗೆ ಮಾಡಬೇಕು ಹಾಗೆ ತಾನು ನಿರಂತರ ಮಾಡ್ತಾ ಇರ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೂರು ವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವ ಹಯವದನ ಸಂಪ್ರೇರಕನು ತಾನಾಗಿ ನವರೂಪಂಗಳನ್ನು ಧರಿಸಿ ಸೂರಿ ಮಾನವ ದಾನವರೊಳು ವಿಕಾರಶೂನ್ಯನು ಮಾಡಿ ಮಾಡಿಸಿ ಸಾರಭಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ ಅಂತೇಳಿ ಹೇಳಿದ್ದಾರೆ. ವಿಲ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ವರ್ಸ್ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನುಸ್ವಭಾವಾತ್ ಕರೋಮಿ ಇತಿ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.